ಆಯುರ್ವೇದ ಉಪಕರಣ ಮಾಡಿಕೊಳ್ಳೋರು. ಸೊ ಇವತ್ತು ಒಳ್ಳೆ ದಿನ, ಅದಕ್ಕೆ ಸ್ವಲ್ಪ ಸಂಕ್ಷೇಪವಾಗಿ ಕಪಿಲಗೀತೆ ಅದರ ಇದು ಅರ್ಥ ವಿಶೇಷವನ್ನು ಒಂದು ಚಿಕ್ಕ ಸೆಷನ್ ಒಂದು 15 ನಿಮಿಷದ ಅದನ್ನು ಮಾಡೋಣ ಅಂತ ಹೇಳಿ ಶುರು ಮಾಡೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಲಂ ವದೇತಾಪತ್ರಯಾಪಂ ವಿದ್ಯಾ ಸಿದ್ಧಾಂತ ಸಿದ್ಧಾಂತ ವಿದ್ವಾಂಸಕ್ಷಣಃ ಜಯತೀರ್ಥಗತ ನಿರ್ಭಾರತಾಮ್ನೋ ಹದಂಬರೆ ಅತ್ಯಕಲ್ಪಿತಕಲ್ಪೋಯಂ ಪ್ರತ್ಯತ್ಯಕೇಸರಿ ವ್ಯಾಸತೀರ್ಥ ಗುರುಭೂಯಾತ್ ಅಸ್ಮದಿಷ್ಟಾತ್ ಸಿದ್ಧೇ ತಪೋವಿದ್ಯಾ ವಿರಕ್ತಿಯಾದಿ ಸದ್ಭನೋಗಾಕರಾಣಂ ವಾದಿರಾಜ ಗುರುನ್ ಮುಂದೆ ಹೈಗ್ರೀವದಾಶ್ರಿಯ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭರತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ಧ್ವಾಂತವೇ ವೈಷ್ಣವೇಂದ್ರೀವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋಚಿಂತಯಾಳವೇ ಆ ಪಾದಮೌಳಿ ಪರ್ಯಂತಂ ಗುರುನಾಮಾಪ್ತಿ ಸ್ಮರೆ ದಿನ ವಿಘ್ನಃ ಪ್ರಶ್ಯಂತಿ ಸಿದ್ಧೇಂಚ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಕಪಿಲಗೀತೆಯನ್ನು ಮಾಡ್ತಾ ಇದ್ದೀವಿ. ಇದು ಕಪಿಲರೂಪಿ ಪರಮಾತ್ಮ ತನ್ನ ತಾಯಿಯಾದ ದೇವಹೂತಿಗೆ ಉಪದೇಶ ರೂಪದಲ್ಲಿ ಕೊಟ್ಟಿರುವಂತಹ ಒಂದು ಧ್ಯಾನ ಪ್ರಕ್ರಿಯೆ. ಹಾಗೆ ಭಗವಂತನನ್ನು ಧ್ಯಾನ ಮಾಡಬೇಕು, ಭಗವಂತನನ್ನು ಧ್ಯಾನ ಮಾಡುವುದರ ಕ್ರಮವನ್ನು, ಧ್ಯಾನ ಮಾಡಬೇಕಾದ ವಿಷಯವನ್ನು, ಭಗವಂತನ ರೂಪಚಿಂತನೆಯನ್ನು, ಭಗವಂತನ ಗುಣಚಿಂತನೆಯನ್ನು ಇವೆಲ್ಲವನ್ನು ಮಾಡುವಂತಹ ಒಂದು ವಿಶೇಷವಾದ ಸ್ತೋತ್ರ ರೂಪಕವಾಗಿರುವಂತಹದ್ದು. ಸೊ ಇದನ್ನು ನಾವು ನೋಡ್ತಾ ಬಂದಿದ್ದೀವಿ. ಅದರಲ್ಲಿ ಒಂದು ಭಾಗವನ್ನು ತಗೊಂಡು ಇದು 29ನೇ ಅಧ್ಯಾಯದಲ್ಲಿ ಬರುವಂತಹ ಭಾಗವನ್ನು ತಗೊಂಡಿದ್ದೀವಿ. 29th ಅಧ್ಯಾಯ 3ನೇ ಸ್ಕಂಧ ಭಾಗವತದಲ್ಲಿ 3ನೇ ಸ್ಕಂಧದಲ್ಲಿ 29ನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯ. ಅದನ್ನು ಲಾಸ್ಟ್ನಲ್ಲಿ 27ನೇ ಶ್ಲೋಕವನ್ನು ನೋಡಿದ್ದೀವಿ. ಕೌಮೋದಕಿ ಭಗವತೋ ದೈತಾಂ ಸ್ಮರೇತ ದಿಗ್ಧಾಮರಾದಿ ಭಟಶೋಣಿತ ಕದ್ದಮೇನ ಮಾಲಾಂ ಮಧುವ್ರತ ವರೂಧ ಗಿರೋಪಘೃಷ್ಟಾಂ ಚೈತ್ಯಸ್ಯ ತತ್ವಮೌನಂ ಮಣಿಮಸ್ಯ ಕಂಠೆ ಅಂತೇಳಿ ಅಲ್ಲಿ ಚಿತ್ತಾಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಅಭಿಮನ್ಯವಾದಂತಹ ಕೌಸ್ತುಭಮಣಿಯಿಂದ ಶೋಭಿತವಾಗಿರುವಂತಹ ಕಂಠವನ್ನು, ಭಗವಂತನ ಕಂಠವನ್ನು ಚಿಂತನೆ ಮಾಡಬೇಕು. ಆ ಕಂಠದ ವಿಶೇಷ ಇನ್ನೇನು ಅಂತ ಹೇಳಿದರೆ, ಆ ಕೌಸ್ತುಭಮಣಿ ಧಾರ ಮಾಡಿದ್ದಾರೆ, ಮಾಲೆಗಳನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ಆ ಮಾಲೆಯಲ್ಲಿ ಭಕ್ತರನ್ನುವ ದುಂಬಿಗಳು, ಮಧುವ್ರತಗಳು, ಅವರ ಸಮೂಹ ವರೂಥ ಬಂದು ಅವರು ಶಬ್ದವನ್ನು ಗಿರ ಅಂದ್ರೆ ಶಬ್ದವನ್ನು ಮಾಡ್ತಾ ಇದ್ದಾರೆ. ಆ ಶಬ್ದದಿಂದ ಉಪಕೃಷ್ಟವಾಗಿದೆ ಅಂತ ಹೇಳಿ, ಆ ಶಬ್ದದಿಂದ ಧ್ವನಿತವಾಗಿದೆ, ಪಕ್ಷವನ್ನು ಧ್ವನಿತ ಶಬ್ದ ಅಂದ್ರೆ ಆ ಅವರು ಮಾಡುವ ಧ್ವನಿ ಎಂತಹದ್ದು, ವೇದ ಧ್ವನಿ. ಸೊ ಮುಕ್ತ ಜೀವರ ಭ್ರಮರಾಕೃತಿ ಧಾರಣೆ ಮಾಡಿದವರ ಧ್ವನಿ, ವೇದ ಧ್ವನಿಯಿಂದ ಧ್ವನಿತವಾಗಿರುವಂತಹ ಮಾಲೆಯನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ಈ ಕೌಸ್ತುಭಮಣಿ ಅದು ಚತುರ್ಮುಖ ಬ್ರಹ್ಮದೇವರಿಂದ ಅಭಿಮನ್ಯವಾಗಿರುವಂತಹದ್ದು. ಆ ಚತುರ್ಮುಖ ಬ್ರಹ್ಮದೇವರಿಗೆ ಚೈತ್ಯ ಅಂತ ಹೆಸರು, ಭಗವಂತನಿಗೂ ಚೈತ್ಯ ಅಂತ ಹೆಸರು. ಸೊ ಈ ಅದನ್ನು ನಾವು ನೋಡಿದ್ದೀವಿ ಲಾಸ್ಟ್ ಕ್ಲಾಸ್ನಲ್ಲಿ. ಅದಾದ ಮೇಲೆ ಈ ವಿಧವಾಗಿ ಕಂಠದ ವರ್ಣನೆ, ಕಂಠದ ವಿಶೇಷಗಳನ್ನು ಎಲ್ಲ ಹೇಳಿದ ಮೇಲೆ ನಮಗೆ ಭಗವಂತನ ಮುಖಾರವಿಂದವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪದ್ಯದಲ್ಲಿ ಭೃತ್ಯಾನುಕಂಪಿತ ಧೀಯ ಗೃಹೀತ ಮೂರ್ತೇ ಸಂಚಿಂತೆಯೇ ಭಗವತೋ ವದನಾರವಿಂದಂ ಯತ್ ವಿಸ್ಫುರನ್ ಮಕರಕುಂಡಲ ವಲ್ಗಿತೇನ ವಿದ್ಯೋದಿತಾಮಲ ಕಪೋಲಂ ಉದಾರ ಹಾಸಂ ಅಂತೇಳಿ ಇಲ್ಲಿ ಭಗವಂತನ ವದನಾರವಿಂದವನ್ನು ಧ್ಯಾನ ಮಾಡಬೇಕು. ಭಗವತೋ ವದನಾರವಿಂದಂ ಸಂಚಿಂತೆಯೇತ್, ಅದು ಮೂಲಭೂತವಾದ ವಿಷಯ. 2ನೇ ಪಾದದಲ್ಲಿ ಬರುವಂತಹದ್ದು ಸಂಚಿಂತೆಯೇ ಭಗವತೋ ವದನಾರವಿಂದ, ಭಗವತಃ ವದನಾರವಿಂದ ಸಂಚಿಂತೆಯೇತ್, ಭಗವಂತನ ಮುಖ ಕಮಲವನ್ನು ನಾವು ಸಮ್ಯಕ್ ಚಿಂತೆಯೇ ಚೆನ್ನಾಗಿ ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ಹೌದು, ಕಿಂ ವಿಶಿಷ್ಟಸ್ಯ, ಆ ಭಗವಂತನ ಮುಖಾರವಿಂದದ ವಿಶೇಷವೇನು ಅಂತ ಹೇಳಿದರೆ ಅಲ್ಲಿ ಭೃತ್ಯಾನುಕಂಪಿತ ಧಿಯ ಇಹ ಗೃಹೀತ ಮೂರ್ತೇಹೇ ವದನಾರವಿಂದ, ಅದು ಭಗವಂತನ ವದನಾರವಿಂದ ಮುಖಾರವಿಂದ. ಭಗವಂತ ಎಂತವನು ಅಂದ್ರೆ, ಇಹ ಈ ಜಗತ್ತಿನಲ್ಲಿ ಸತ್ಸು ಭೃತ್ಯೇಶು ಅನುಕಂಪಿತ ಧಿಯ ಅಂದ್ರೆ ಅನುಕಂಪಿತಯ ಧಿಯ ದ್ರವೀಭೂತ ಚಿತ್ತತೆಯ ಗೃಹೀತ ಮೂರ್ತಿ ಆಕಾರ ವಿಶೇಷೋ ಏನ ಸಕಥಾ ತಸ್ಯ. ಅಂದ್ರೆ ಏನು, ಭೃತ್ಯರು ಭಗವಂತನ ಭೃತ್ಯರಂದ್ರೆ ಯಾರು, ಭಕ್ತರು ಸೇವಕರು, ಭಗವಂತನ ಸೇವಕರು, ತನ್ನ ಆತ ಭಗವಂತನನ್ನು ಆಶ್ರಯ ಮಾಡಿಕೊಂಡು ಆ ಶರಣು ಬೇಡಿ ಬಂದಂತಹ ಭಕ್ತರು ಯಾರಿದ್ದಾರೋ ಅಂತಹ ಭಕ್ತರನ್ನು, ಭಗವಂತನನ್ನು ತಿಳಿಲಕ್ಕೆ ಪ್ರಯತ್ನ ಮಾಡಿ ಆ ಭಗವಂತನನ್ನು ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ತಿಳಿದು ಅವನ ಮೇಲೆ ಸ್ಥಿರವಾದ ಚಿತ್ತವನ್ನು ನಿಲ್ಲಿಸಿ ಅವನಿಗೆ ಶರಣು ಹೊಕ್ಕಿದವರಿಗೆ ಅಂತಹ ಭೃತ್ಯರನ್ನು, ತನ್ನ ಭಕ್ತರನ್ನು ಅನುಕಂಪ ಅಂದ್ರೆ ದಯಾ, ಅನುಕಂಪಿತ ದಯ, ದ್ರವೀಭೂತ ಚಿತ್ತದಯ, ಅವರ ಮೇಲೆ ಭಗವಂತನಿಗೆ ಅತ್ಯಂತವಾದ ದಯಾಭಾವದಿಂದ ಅನುಕಂಪ ಭಾವದಿಂದ ಭಗವಂತ ಬರ್ತಾ ಇದ್ದಾನೆ. ಅಂತಹ ಭಗವಂತ ಎಲ್ಲಿ, ಇಹ ಅಂದ್ರೆ ಇಲ್ಲಿ, ಇಲ್ಲಿ ಅಂದ್ರೆ ಈ ಜಗತ್ತಿನಲ್ಲಿ, ಈ ಲೋಕದಲ್ಲಿ, ಇಲ್ಲ ಈ ದೇಹದಲ್ಲಿ, ಈ ಸಾಧನೆಯಲ್ಲಿ, ಈ ಪ್ರಪಂಚದಲ್ಲಿ ಭಗವಂತ ಇಹ ಇಲ್ಲಿ. ಭಗವಂತ ಏನು ಮಾಡಿದ್ದಾನೆ, ಗೃಹೀತ ಮೂರ್ತಿಯೇ ಮೂರ್ತಿತ್ವವನ್ನು ತಾಳಿದ್ದಾನೆ. ಗೃಹೀತ ಅಂದ್ರೆ ತಾಳಿದ್ದಾನೆ, ಮೂರ್ತೇ ಮೂರ್ತಿ ಅಂದ್ರೆ ಮೂರ್ತಿತ್ವ ತಾಳಿ ಇರುವುದು ಅಂದ್ರೆ ಅರ್ಥ ಏನು ಅಲ್ಲಿ, ಆಕಾರ ವಿಶೇಷ ಏನ ಸತ. ಒಂದು ಭಗವಂತ ತನ್ನ ಭಕ್ತರಿಗಾಗಿ, ಭಗವಂತನಿಗೆ ನಿರ್ದಿಷ್ಟವಾದ ಆಕಾರವಿಲ್ಲ, ಮೀನನಾಗಿ ಬರ್ತಾನೆ, ಕಚ್ಚಪನಾಗಿ ಬರ್ತಾನೆ, ಯಾವ ರೂಪದಿಂದ ಆದರೂ ಬರ್ತಾ ಇರ್ತಾನೆ ಭಗವಂತ. ಭಗವಂತನ ಆಕಾರ ಇದಮಿತ್ತಂ ಅಂತ ಯಾರು ಹೇಳಲಾರರು. ಚತುರ್ಭುಜಗಳಿಂದ ಚಂದ್ರಚಕ್ರ ಪದ್ಮ ಧಾರಣ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದು ಒಂದು ಆಕಾರ, ಅನೇಕ ಆಕಾರಗಳನ್ನು ಭಗವಂತ ತಾಳಿದ್ದಾನೆ. ಹಯಗ್ರೀವ ರೂಪವನ್ನು ತಾಳಿದ್ದಾನೆ, ನರಸಿಂಹ ರೂಪವನ್ನು ತಾಳಿದ್ದಾನೆ, ವರಾಹ ರೂಪವನ್ನು ತಾಳಿದ, ಹೀಗೆ ಅನಂತಾನಂತ ರೂಪಗಳನ್ನು ತಾಳಿದ್ದಾನೆ. ಸೊ ಭಗವಂತನ ಆಕಾರ ಯಾವುದು ಅಂದ್ರೆ ಎಲ್ಲ ಆಕಾರಗಳು ಅವನದೇ, ಯಾವ ಆಕಾರವೂ ಅವನಿಗಿಲ್ಲ. ಆ ಕಾರಣದಿಂದ ಭಗವಂತನನ್ನು ಹಾಗೆ ತಿಳಿಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅಲ್ಲಿ ಗೃಹೀತ ಮೂರ್ತೇ ಅಂತ ಹೇಳಿದ್ರೆ ಆಕಾರ ವಿಶೇಷ ಅಂದ್ರೆ ತನ್ನ ಭಕ್ತರಿಗಾಗಿ ಆಕಾರವನ್ನು ತಾಳಿದಂತಹ ಆ ಭಗವಂತನನ್ನು, ಆ ಭಗವಂತನ ಮುಖಾರವಿಂದವನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದ ಹೇಳಿದ ಮೇಲೆ ಅಲ್ಲಿ ವದನಾರವಿಂದಸ್ಯ ಚಿಂತನೀಯತ್ವೇ ಗುಣಾನಾಹ. ಸರಿ, ಹಾಗೆ ಚಿಂತನೆ ಮಾಡಿದರೆ ಏನಾಗತ್ತೆ, ಕುತ್ಯಾನುಕಂಪಿತ ಧಿಯ ಇಹ ಗೃಹೀತ ಮೂರ್ತೇ ಭಗವತಃ ವದನಾರವಿಂದಂ ಸಂಚಿಂತಯೇತ್ ಯತ್ ವಿಸ್ಫುರನ್ ಮಕರ ಕುಂಡಲ ವಲ್ಗಿತೇನ ವಿದ್ಯೋದಿತ ಅಮಲ ಕಪೋಲಂ ಉದಾರಹಾಸಂ. ಉದಾರಹಾಸಂ ಅನ್ನೋದು ಪ್ರಯೋಜನವನ್ನು ಹೇಳುತ್ತೆ. ಹಾಗೆ ಚಿಂತನೆ ಮಾಡುವುದರ ಮೇಲೆ, ಅವರ ಮೇಲೆ ಭಗವಂತ ಒಂದು ಉದಾರ ಭಾವದಿಂದ ಒಂದು ನಗುತ್ತಾನೆ, ಒಂದು ಮಂದಹಾಸವನ್ನು ಬೀರ್ತಾನೆ. ಅಂದರೆ ಅದು ಸಮಸ್ತವನ್ನೂ ಕೊಡುವಂತಹ ಸಾಮರ್ಥ್ಯವುಳ್ಳಂತಹ ಮಂದಹಾಸ. ಸೊ ಆ ಭಗವಂತನ ವದನಾರವಿಂದವನ್ನು ಹೀಗೆ ಚಿಂತನೆ ಮಾಡಿದ್ರೆ ಆ ವದನಾರವಿಂದದಲ್ಲಿ ಭಗವಂತ ಒಂದು ಮುಗುಲ್ ನಗೆಯನ್ನು, ಚಿರುಹಾಸವನ್ನು, ಮಂದಹಾಸವನ್ನು ಮಾಡ್ತಾನೆ. ಅದು ಮಾಡಿದ ಅಂದ್ರೆ ತನ್ನ ಭಕ್ತರ ಉದ್ಧಾರವಾಯಿತು ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ರೆ ಯತ್ ಅಂದ್ರೆ ಯದಿತಿ ಯತ್ ವದನಾರವಿಂದಂ. ಯತ್ ಅನ್ನೋದು ಯಾವ ವದನಾರವಿಂದನವನ್ನು, ಯಾವ ಮುಖಾರವಿಂದನ್ನು, ಯಾವ ಮುಖ ಕಮಲವನ್ನು ಅದು ಹೇಳ್ತಾರೆ. ವಿಸ್ಫುರತ್ ವಿಸ್ಫುರತ್ ಮಕರ ಕುಂಡಲ ವಲ್ಗಿತೇನ ಅಂತ ಹೇಳಿ, ವಿಸ್ಫುರತ್ ಅಂದ್ರೆ ಚೆನ್ನಾಗಿ ಪ್ರಕಾಶದಿಂದ ಕೂಡಿದ ಮಕರ ಕುಂಡಲವನ್ನು ಧಾರಣ ಮಾಡಿ. ಮಕರ ಕುಂಡಲಗಳಂದ್ರೆ ಏನು, ಮಕರ ಕುಂಡಲಗಳಂದ್ರೆ ಮಕರ ಅಂದ್ರೆ ಕ್ರಾಪಡೈಲ್ ಅಂತೀವಲ್ವ, ಅದು ಮಕರ ಅಂತ ಹೇಳಿ, ಮಕರ ಮೊಸಳಿ. ಮಕರ ಆಕಾರದಲ್ಲಿ ಇರುವ ಕುಂಡಲಗಳು ಭಗವಂತ ಧಾರಣೆ ಮಾಡಿದ್ದಾನೆ ಅಂತ ಹೇಳಿ. ಏನು ಇದು ವಿಶೇಷ ಅಂತ ಹೇಳಿದ್ರೆ, ಭಗವಂತ ಮಕರ ಕುಂಡಲಗಳನ್ನು ಮೇ ಬಿ ತನ್ನ ಭಕ್ತರ ಅವರನ್ನು ಭಗವಂತ ಏನು ಮಾಡ್ತಾನೆ, ಮಕರ ಏನು ಮಾಡುತ್ತೆ, ಹಿಡ್ಕೊಳ್ಳತ್ತೆ ಭಗವಂತ ತನ್ನ ಭಕ್ತರನ್ನು. ಆದ್ರೆ ಮಕರ ಹಿಡ್ಕೊಂಡು ಅವರನ್ನು ತನ್ನ ಆಹಾರವಾಗಿ ಸ್ವೀಕಾರ ಮಾಡಕ್ ಹೋಗುತ್ತೆ ಭಗವಂತ. ಆಗಲ್ಲ, ಮಕರ ಅಂದ್ರೆ ಅವನು ಏನು, ಭಗವಂತ ತಾನು ತನ್ನ ಭಕ್ತರನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅವರನ್ನು ಬಿಡೋದಿಲ್ಲ ಅಂದ್ರೆ ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಹಿಡ್ಕೊಳ್ತಾನೆ ಅಂತ ಒಂದು ಚಿಂತನೆ. ಇಲ್ಲ, ಮಕರ ಅಂತ ಹೇಳಿದರೆ ಮ ಅನ್ನೋದು ಮಂಗಳವನ್ನು ತಿಳಿಸುವಂತಹದ್ದು, ಕ ಅನ್ನೋದು ಆನಂದ, ರ ಅಂದ್ರೆ ರತಿಪ್ರದ, ತಾನು ಆನಂದ ಮೂರ್ತಿಯಾಗಿ ಇನ್ನೊಬ್ಬರಿಗೂ ಆನಂದವನ್ನು ಕೊಟ್ಟು ಜ್ಞಾನಮೂರ್ತಿಯಾಗಿ ಇರುವವನು ಅನ್ನುವ ಸೂಚನೆ ಕೊಡುವಂತಹ ಮಕರ ಶಬ್ದ, ಅಂತಹ ಮಕರಾಕಾರದಲ್ಲಿರುವ ಕುಂಡಲಗಳನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ಅವು ಹೇಗಿದೆ, ವಲ್ಗಿತೇನ, ವಲ್ಗಿತೇನ ಅಂದ್ರೆ ಕಲ್ಲಾಡುವುದು, ಕಲ್ಲಾಡುವುದನ್ನು ಕುಣಿತಾ ಇದೆ, ನಾಟ್ಯ ಮಾಡ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಯದ್ ವದನಾರವಿಂದಂ ವಿಸ್ಫುರತಿ ಕಿಂಚಿತ್ ಸಂಚಲತಿ ಮಕರ ಕುಂಡಲೆ ವಿಸ್ಫುರನ್ ಮಕರ ಕುಂಡಲೆ ತಯೋ ವಲ್ಗಿತೇನ ನೃತ್ಯೇನ ವಿದ್ಯೋತಿತೌ ಅಮಲೌ ಚ ಕಪೋಲೌ ಯಸ್ಮಿನ್ ತತ್ ತಥಾ ಅಂತ ಹೇಳಿ. ಭಗವಂತನ ಕಪೋಲ ಭಾಗ, ಆ ಸೈಡ್ಸ್ ಇದಲ್ವ ಪಕ್ಕ, ಆ ಕಪೋಲ ಭಾಗ ಅಂತೀವಿ, ಎಲ್ಲಿ ಮಕರ ಆ ಕುಂಡಲಗಳು ಅಲ್ಲಾಡ್ತಾ ಇದ್ದು ಅವು ನೃತ್ಯ ಮಾಡ್ತಾ ಇದ್ದರೆ ಅವು ಝಳಕ್ 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 ಅಂತ ಆ ವಿಸ್ಫುರತ್ ಅದರಿಂದ ಪ್ರಕಾಶ, ಆ ಮಕರ ಕುಂಡಲದಿಂದ ಪ್ರಕಾಶ ಬರ್ತಾ ಇದೆ. ವಿಸ್ಫುರನ್ ಮಕರ, ಒಳ್ಳೆ ಪ್ರಕಾಶವನ್ನು ಬೀರುತ್ತಿರುವ ಆ ಮಕರ ಕುಂಡಲಗಳು ನಾಟ್ಯವಾಡ್ತಾ ಇದೆ. ಹಾಗಿರುವಾಗ ಅದರಿಂದ ವಿದ್ಯೋತಿತ ವಿಶೇಷ ದ್ಯೋತಿತ ವಿಶೇಷವಾಗಿ ಪ್ರಕಾಶಮಾನವಾಗಿರುವಂತಹ ಅಮಲ ಮಲ ಅನ್ನು ದೋಷ ಅಮಲ ದೋಷರಹಿತವಾದಂತಹ ಕಪೋಲಗಳಿಂದ ಕೂಡಿದವನಾಗಿ ಭಗವಂತ ಉದಾರ ಹಾಸಂ ತನ್ನ ಭಕ್ತರನ್ನು ಆ ವದನಾರವಿಂದ ಧ್ಯಾನ ಮಾಡುವ ಭಕ್ತರನ್ನು ಅವರ ಮೇಲೆ ಮಂದ ಉದಾರ ಅಂದ್ರೆ ನೀವು ಬೇಡಿದ್ದನ್ನು ನಾನು ಕೊಡಲಕ್ಕೆ ಕಾದಿದ್ದೇನೆ ಅಂತ ಭಗವಂತ ತಾನು ಮಂದಹಾಸವನ್ನು ಬೀರ್ತಾ ಇದ್ದಾನೆ. ಅದಕ್ಕೆ ಉದಾರ ಹಾಸಂ. ಸೊ ಹೀಗೆ ಭಗವಂತನ ವದನಾರ ಮುಖ ಕಮಲವನ್ನು ಚಿಂತನೆ ಮಾಡಿದರೆ ಆ ಭಗವಂತನ ಮುಖ ಕಮಲ, ಈ ಎಲ್ಲ ಗುಣಗಳಿಂದ ಕೂಡಿರುವ ಮುಖ ಕಮಲ, ಅದು ತನ್ನ ಭಕ್ತರ ಮೇಲೆ ಕರುಣವನ್ನು ಬೀರ್ತಾ ಉದಾರ ಹಾಸವನ್ನು ಮಾಡತ್ತೆ ಅಂತ ಹೇಳಿ ಇಲ್ಲಿ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ. ಈ ಮುಖ ಕಮಲದ ಸುಂದರವಾದ ಮುಖದ ಸುಂದರ ಚಿಂತನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವತ್ತು ಒಂದು ಸಂಕ್ಷೇಪವಾಗಿ ಒಂದನ್ನು ಮಾಡಿದ್ದೀವಿ. ಸೊ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ. ಇವತ್ತು ಬ್ರೇಕ್ ಬರಬಾರ್ದಂತ ಹೇಳಿ ಒಂದು ಶಾರ್ಟ್ ಸೆಷನ್ ಒಂದು ಮಾಡೋಣ ಅಂತ ಮಾಡಿದ್ದೀನಿ. ಪ್ರಶ್ನೆಗಳೇನಾದ್ರು ಕ್ವಶನ್ ಇದ್ರು ಕೂಡ ನಾವು ಬೇಕಂದ್ರೆ ಅದು ಹಾಗೆ ಸ್ಟೋರ್ ಮಾಡು, ನೆಕ್ಸ್ಟ್ ಬುಧವಾರನು